అయద్వైవం చిదానంద విగ్రహం చిదనుగ్రహం దశగ్రీవచ్చిదం శాతానిగ్రీవమోచనం స్వనగ్రహణాదేవాగ్రహ విగ్రహం పురందామదం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానవసే ఉత్తుంగవతరంగాయ్రాహయే నమః గురుముఖిరగుణజ్ఞం సద్గుణైకాశం శమతమపరినిష్టం సత్వనిష్టం వరిష్టం సకలపిదమనిష్టం నిత్యనిర్భూతకష్టం అయముఖపదనిష్టం నాం భజంతు ప్రపన్నాం పూజ్యాయ రాఘవేంద్రాయ సత్యధరమరతాయ చ ఉదతాం కల్పవృక్షాయ ఉన్నతాం కామధేనవే నీలాకరాచితానంద లీలాగోపాలపాలితాం విద్యాకరోమిని వందే బ్రహ్మ విద్యాగురుం నమః బ్రహ్మచర్య పరిప్రీతి సువిద్యావాదశాలిన ఇష్టదాం కష్టశత్రున్న విద్యానామ వాజిరాజ పదద్వంద్వారిదాసప్తమానసాం విశ్వప్రియ గురూన్ వందే మూలోకం దేవి శుద్ధయే సత్యం సత్యం పునఃసత్యం విష్ణు తీర్థ ప్రసాదః సర్వే కామాం భవంతే వా శంభోర్ల సన్నిధో చింతామణం సువర్తానాం కల్పవృక్షస్య కామరం స్వామినం త్వాం ప్రభుత్వేమదిత్వం వందేత్యభీష్టదం అజ్ఞానజనుగచ్ఛేదం వృద్ధిసంపత్పదాయకం విజ్ఞాన విమలం శాంతం విజయ అర్థగురుం వదే శ్రీగురుభ్యో నమః హరి ఓం. కృష్ణ తెలుసుకొడతా ఇదని వేదాన్ని సమతీతాన్ని వర్తమానాన్ని చ అర్జున భవిష్యాన్ని చ భూతాన్ని మాంతు వేద నకశ్చ తన పరిచయం సమాజం అడిగొడతా ఇదని నాను వేదాన్ని సమతీతాన్ని వర్తమానాన్ని చ ఇల్లే నిన్న విషయకవాచ మాత్రాల ಎಲ್ಲ ಜೀವರಾಶಿಗಳ ಎಷ್ಟೆಷ್ಟು ಜನ್ಮಗಳು ಕಳೆದು ಹೋಗಿದೆ, ಯಾವ ಯಾವ ಪದಾರ್ಥಗಳು ಹೇಗೆ ಹೇಗೆ ಪರಿಣಾಮ ಆಗಿದೆ ಎಲ್ಲವೂ ಸಮತೀತಾನೆ, ಎಲ್ಲವೂ ನಮ್ಗೆ ಚೆನ್ನಾಗಿ ಗೊತ್ತಿದೆ. ವರ್ತಮಾನ ಅಷ್ಟೇ ಅಲ್ಲ, ವಿಶೇಷವಾಗಿರ್ತಕ್ಕಂಥ ಈ ಜನ್ಮ ಎಲ್ಲರದ್ದು ಹೇಗೆ ಹೇಗಿದೆ, ಅಲ್ಲಿ ಏನು ಪರಿಣಾಮ ಆಗುತ್ತೆ ನನಗೆಲ್ಲ ಗೊತ್ತು. ಅಷ್ಟೇ ಅಲ್ಲ, ಭವಿಷ್ಯ ಚತುರ್ದಾನೆ ಮಾಂತು ವೇದ ನ ಕಷ್ಟ. ನಾನು ವಿಶೇಷವಾಗಿರ್ತಕ್ಕಂಥ ಮುಂದೆ ಯಾವ್ಯಾವ ಪ್ರಾಣಿಗಳಿಗೆ ಏನೇನು ಜನ್ಮಗಳು ಬರುತ್ತೆ ಅವೆಲ್ಲವನ್ನ ತಿಳಿಯುತ್ತೇನೆ. ಅದರಿಂದ ಮಾಂತು ವೇದ ನ ಕಷ್ಟ, ಯಾರು ಕೂಡ ನನ್ನ ಕುರಿತು ತಿಳಿದಿಲ್ಲ. ನಾನು ಹಿಂದೆ ಹೇಗೆ ಹೇಗೆ ವಿಶೇಷವಾದಂತಹ ರೂಪಗಳು ಧಾರಣೆ ಮಾಡಿದ್ದೇನೆ, ಈಗ ಹೇಗಿದೆ, ಮುಂದೆ ಹೇಗಿದೆ, ಪೂರ್ಣವಾಗಿ ಯಾರಿಗೂ ಏನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಅನುಗ್ರಹದಿಂದ ಚೂರು ಮಾತ್ರ ತಿಳಿಯಲಿಕ್ಕೆ ಸಾಧ್ಯ. ಅಂಥ ಕಾಲಕ್ಕೆ ನನ್ನನ್ನ ಕುರಿತು ನೀವು ತಿಳಿಯೋದು ಬಹಳ ಉತ್ತಮ. ಅಲ್ಲಿ ತುಂಬಾ ವಿಚಾರಗಳನ್ನ ತಿಳಿಸಿಕೊಡ್ತಾ ಇದ್ದಾನೆ. ಅಂದರೆ ನಾವು ದೇವರಲ್ಲಿ ಏನಾದರೂ ಪ್ರಾರ್ಥನೆ ಮಾಡಬೇಕಾದ್ರೆ, ಈ ಜನ್ಮದಲ್ಲಿ ಇದು ಬೇಕು ಅದು ಬೇಕು ಅಂತ ಎಲ್ಲ ಸೇರಿಸಿಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಂದು ಈ ವಿಷಯ ತಿಳ್ಕೊಂಡ್ರೆ ದೇವರಿಗೆ ನಾವು ಹಿಂದೆ ಏನಾಗಿದ್ದೆ ಎಂಬುದು ಚೆನ್ನಾಗಿ ಗೊತ್ತು, ಈಗ ಏನು ಅಂತ ಗೊತ್ತು, ಮುಂದೆ ಏನಾಗ್ತೇನೆ ಅಂತ ಗೊತ್ತು, ನನಗೆ ಏನು ಕೊಡಬೇಕೋ ಕೊಡಬಾರದೋ ಅವನಿಗೆ ಚೆನ್ನಾಗಿ ಗೊತ್ತು. ಅಂತಹ ಕಾಲಕ್ಕೆ ನನ್ನ ಕುರಿತು ಎಲ್ಲ ಗೊತ್ತಿರತಕ್ಕ ಭಗವಂತ ಎಲ್ಲರನ್ನೂ ತಾನೇ ಕಾಲ ಕಾಲಕ್ಕೆ ಕೊಡಲಿಕ್ಕೆ ಸಿದ್ಧನಾದಾಗ ನಾನು ಪುನಃ ಅವನನ್ನ ಇದು ಕೊಡು ಅದು ಕೊಡು ಅಂತ ಕೇಳುವುದು ಎತ್ತರವರೆಗೆ ಸರಿ. ಮಹಾಜ್ಞಾನಿಯಾದ ಭಗವಂತ ನಾವೆಲ್ಲ ಕೇಳಿದವೇನೆ ಕೊಡ್ತೇನೆ ಅಂತ ಎಂದಾದರೂ ಹೇಳುತ್ತಿದ್ರೆ ಸರಿ, ನಾವು ಕೇಳಬೇಕು ಅದು ಕೊಡಬೇಕು, ಕೇಳದಿದ್ರೆ ಕೊಡಲ್ಲ ಅಂತ ಹಾಗೆ ಅಂದುಕೊಳ್ಳಬಹುದಾಗಿತ್ತು. ಸರ್ವಥ ಇಲ್ಲ, ನಾವು ಕಲಿಕೆ ಮೊದಲೇ ಸ್ವಾಮಿ ಎಲ್ಲ ನಿರ್ಣಯ ಮಾಡುತ್ತಿದ್ದಾನೆ, ನನಗೇನೇನು ಬೇಕು ಹೇಗೆ ಇರಬೇಕು ಎಲ್ಲ ತಾನೇ ದಿನೇ ದಿನೇ ಕೊಡುತ್ತಾ ಇದ್ದಾನೆ. ಅಂತಹ ಕಾಲಕ್ಕೆ ಭಗವಂತನಲ್ಲಿ ಏನು ಕೇಳಬೇಕು ಅಂದರೆ, ಅಯ್ಯ ನನಗೆ ಏನೇನು ಬೇಕು, ಏನು ಕೊಟ್ಟರೆ ಒಳ್ಳೆಯದಾಗುತ್ತೆ ಎಂಬುದು ನಿನಗೆ ಚೆನ್ನಾಗಿ ಗೊತ್ತು. ನನಗೆ ಒಳ್ಳೆಯದಾಗುವುದು ಅಂದರೆ ಏನು ಎಂಬುದು ನಿನಗೆ ಗೊತ್ತು. ಭಗವಂತನ ಆಲೋಚನಾ ವಿಧಾನವನ್ನು ನಾವು ಅರ್ಥ ಮಾಡಿಕೊಳ್ಳಲ್ಲ, ನಮ್ಮ ಆಲೋಚನಾ ವಿಧಾನ ಬೇರೆ ಬೇರೆ ರೀತಿಯಾಗಿರುತ್ತೆ. ಆದ ಕಾರಣ ಎರಡಕ್ಕೂ ಸರಿಹೊಂದುತ್ತಾ ಇಲ್ಲ. ಭಗವಂತನ ದೃಷ್ಟಿ ನಮ್ಮನ್ನ ಸೃಷ್ಟಿ ಕರ್ಕೊಂಡು ಬಂದದ್ದು ನಮ್ಮ ಕರ್ಮವನ್ನ, ಏನು ಅನಾದಿ ಕರ್ಮ ಕೂತಿದೆ ಆ ಗಂಟನ್ನ ಬೇಗ ಕಳೆದು ನಮ್ಮನ್ನ ಕರ್ಕೊಂಡು ಹೋಗಬೇಕು ಅಂತ ಬಂದದ್ದು. ಈ ಜನ್ಮ ಕೊಟ್ಟದ್ದು, ಹಿಂದಿನ ಅನೇಕ ಜನ್ಮಗಳು ಕೊಟ್ಟದ್ದು, ಮುಂದಿನ ಜನ್ಮಗಳು ಕೊಡೋದು ಕೂಡ, ಅದರ ಬುಡ ಏನಲ್ಲ ಅಂದ್ರೆ ಈ ಜನ್ಮದಲ್ಲಿ ಇಲ್ಲಿ ಇವನನ್ನ ಹುಟ್ಟಿಸಿ ಇವನಿಗೆ ಎಷ್ಟೆಷ್ಟು ಪುಣ್ಯ ಪಾಪಗಳ ಬ್ಯಾಲೆನ್ಸ್ ಇದೆ, ಈ ಜನ್ಮದಲ್ಲಿ ಉಣಬೇಕಾಗಿದ್ದು ಸುಖ ದುಃಖಗಳು ಅದನ್ನ ಬೇಗ ಉಣಿಸಿ ಕರ್ಕೊಂಡು ಹೋಗಬೇಕು. ತಾತ್ಪರ್ಯ ಅವನನ್ನಲ್ಲಿಂದ ಬೇಗ ಕರ್ಕೊಂಡು ಹೋಗೋದರಲ್ಲಿ ಇದೆಯಷ್ಟೇ ಹೊರತು ಇಲ್ಲೇ ಈ ಜನ್ಮದಲ್ಲೇ ಸುಖವಾಗಿ ಇಡಬೇಕು ಅನ್ನುವುದು ದೇವರ ಮನಸ್ಸಲ್ಲಿ ಇಲ್ಲ. ದೇವರ ಮನಸ್ಸಲ್ಲಿ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದವ ಸುಖವಾಗಿ ಸಂತೋಷವಾಗಿ ಇಲ್ಲೇ ಇಡಬೇಕು ಅಂತ ಉದ್ದೇಶದಿಂದ ಕರ್ಕೊಂಡು ಬಂದಿಲ್ಲ. ಸುಖವೂ ಕೊಡುತ್ತಾನೆ, ದುಃಖವೂ ಕೊಡುತ್ತಾನೆ, ಎಲ್ಲವೂ ಕೊಡಲಿಕ್ಕೆ ಕರ್ಕೊಂಡು ಬಂದಿದ್ದಾನೆ. ಅದು ಕೊಡಲೇಬೇಕು ನಮಗೆ. ಕೊಟ್ಟರೇನೆ ಖರ್ಚಾಗುತ್ತೆ, ನಮ್ಮದೇ ಆದ ಪುಣ್ಯ ಪಾಪಗಳು ಎರಡೂ ಕೂತಿವೆ. ಈ ಜನ್ಮದಲ್ಲಿ ಎಷ್ಟು ಖರ್ಚಾಗಬೇಕೋ ಅಷ್ಟನ್ನ ದೇವ ಸೆಟ್ ಮಾಡಿಟ್ಟಿದ್ದಾನೆ. ಅದು ಖರ್ಚು ಮಾಡಲಿಕ್ಕೆ ಭಗವಂತ ಕರ್ಕೊಂಡು ಬಂದಿದ್ದಾನೆ. ನಾನಾ ರೀತಿ ತೊಂದರೆಗಳು ಮನೋವಿಕಾರಗಳು ಎಲ್ಲವನ್ನ ಕೊಟ್ಟು ಕಳೆಯುತ್ತಾನೆ ಭಗವಂತ. ಅವನ ಸಂಕಲ್ಪ ಅವನು ಕೊಟ್ಟದ್ದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡವ ಏನು ಬಂದರೂ ಕೂಡ ದುಃಖ ಪಡಲ್ಲ. ಹಾ, ಭಗವಂತ ಕೊಟ್ಟ, ಒಳ್ಳೆಯದಕ್ಕೆ ಕೊಟ್ಟ, ಬೇಗ ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ ಎಂಬ ಸಿದ್ಧತೆ ಮಾಡಿಕೊಂಡಿರ್ತಾನೆ. ಹಾಗೆ ಮನಸ್ಸಿನ ಸಿದ್ಧತೆ ಯಾರಿಗಿರಲ್ಲ, ಯಾರಿಗೆ ಈ ಜನ್ಮದಲ್ಲಿ ಇಲ್ಲಿ ಚೆನ್ನಾಗಿರಬೇಕು ಇದೊಂದೇ ಜೀವನದ ಗುರಿ ಅಂತಿರುತ್ತೆ, ಅವರಿಗೂ ದೇವರು ಮಾಡುವ ಚರ್ಯಗಳಿಗೂ ವಿರುದ್ಧ ಆಗ್ತಾ ಇರುತ್ತೆ. ಇವರೇನೋ ರಾಯರ ಸುತ್ತು ಎಲ್ಲ ಗುರುಗಳು ಸುತ್ತು ತಿರುಗಿ ತಿರುಗಿ ಇಲ್ಲಿ ಚೆನ್ನಾಗಿರಬೇಕು ಇಲ್ಲಿ ಚೆನ್ನಾಗಿರಬೇಕು ಅಂತ ಕೇಳಿಕೊಳ್ಳೋದು, ದೇವರೇನೋ ಇಲ್ಲಿ ದುಃಖ ಕೊಡ್ತಾ ಇರೋದು. ಆವಾಗ ಮತ್ತು ಒಳಗಿನ ಉಪ್ರೋಶ ಏನದು, ದೇವರನ್ನ ಗುರುಗಳನ್ನ ಎಷ್ಟು ಕೇಳಿಕೊಂಡ್ರು ನಮ್ಮ ಮಾತು ಕೇಳಲ್ಲ, ನನ್ನನ್ನ ಇಲ್ಲಿ ಸುಖವಾಗಿ ಇಡತಾ ಇಲ್ಲ ಅಂತ ಕಂಪ್ಲೇಂಟ್ ಎಲ್ಲ ಶುರು ಆಗುತ್ತೆ. ಅದಕ್ಕೆ ಹೇಳ್ತಾರೆ ದೇವರನ್ನ ಆತ ಯಾಕೆ ಕರ್ಕೊಂಡು ಬಂದಿದ್ದಾನೆ, ಏನು ಮಾಡುತ್ತಾ ಇದ್ದಾನೆ ಎಂಬ ವಿಚಾರ ಅರ್ಥ ಆದರೆ ನಾವು ದೇವರನ್ನ ಕೇಳೋದರಲ್ಲಿ ಸರಿ ಹೋಗುತ್ತೆ. ತಾಯಿ ಇದ್ದಾಳೆ, ಎಲ್ಲೋ ಕರ್ಕೊಂಡು ಹೋಗಿದ್ದಾಳೆ, ಎಲ್ಲೋ ಕರ್ಕೊಂಡು ಹೋಗಿದ್ದಾಳೆ ಕಾರ್ಯಕ್ರಮಕ್ಕೆ ಅಂತ ಮಕ್ಕಳನ್ನ. ಆಕೆ ಉದ್ದೇಶ ಏನು, ಬೇಗ ಹೋಗಬೇಕು, ಆ ಫಂಕ್ಷನ್ ಅಟೆಂಡ್ ಮಾಡಬೇಕು, ಬೇಗ ಬಂದು ಬಿಡಬೇಕು ಅಂತ ಆಕೆ ಉದ್ದೇಶ. ಅದಕ್ಕೆ ಅಲ್ಲಿಗೆ ಹೋಗಿದ್ದಾಳೆ, ಅಲ್ಲಿಗೆ ಹೋದರೆ ಸರಿಯಾಗಿ ನೋಡುತ್ತಾ ಇಲ್ಲ ಅವರು. ಒಂದು ಸಲ ಚೆನ್ನಾಗಿ ಮಾತಾಡಿಸ್ತಾರೆ, ಕೂಡಿಸ್ತಾರೆ, ಏನೋ ಕೊಡ್ತಾರೆ, ಆದ ಮೇಲೆ ಅವರದ್ದೇ ಗಡಿಬಿಡಿಯಲ್ಲಿ ಇದ್ದುಬಿಟ್ಟು ನಮ್ಮನ್ನು ಹಿಡಿಸ್ಕೊಳ್ತಾನೇ ಇಲ್ಲ. ಒಂದು ಸಲ ಹೊಟ್ಟೆಗೆ ಬೀಳುತ್ತೆ, ಒಂದು ಸಲ ಹೊಟ್ಟೆಗೆ ಬೀಳುತ್ತಾ ಇಲ್ಲ, ಹಸಿವೆ ಆಗ್ತಾ ಇದೆ, ಇನ್ನು ನಾನಾ ತೊಂದರೆಗಳು ಇವೆ. ಅಂಥ ಕಾಲಕ್ಕೆ ಹೋದ ಮಗು ಈ ಬಂದಿದ್ದೇವೆ, ಇಲ್ಲಿ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಬಯಸ್ತಾ ಇರುತ್ತೆ. ಅವಾಗ ತಾಯಿ ಬೆಳೀತಾಳೆ, ನಾವಿಲ್ಲಿ ಚೆನ್ನಾಗಿ ಇಲ್ಲೇ ಇರಲಿಕ್ಕೆ ಬಂದವರಲ್ಲ, ಆದಷ್ಟು ಬೇಗ ಮುಗಿಸಿ ನಮ್ಮ ಮನೆಗೆ ಹೋಗೋಣ ಅಂತ ಹೇಗೆ ಹೇಳುತ್ತಾಳು, ಅದೇ ಥರ ಭಗವಂತ ಇಲ್ಲಿಗೆ ಕರ್ಕೊಂಡು ಬಂದದ್ದು ಸುಮ್ಮನೆ, ನಮ್ಮ ಮನೆ ಅಲ್ಲೇ, ಭಗವಂತ ನಮ್ಮನ್ನು ಬೇಗ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ ಅಂತ ಎಚ್ಚರ ನಮಗೆ ಬಂತ. ನಮ್ಮಷ್ಟು ಸುಖವಾಗಿರೋರು ಇನ್ಯಾರೂ ಇಲ್ಲ. ಮುಂದೆ ಹೇಳ್ತಾ ಇದ್ದಾರೆ, ಇಚ್ಛಾ ದ್ವೇಷ ಸಮುಖೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಭಗವಂತನ ಇಚ್ಛಾ ಇದೆ. ಭಗವಂತನ ಏನು ಮಾಡುತ್ತಾ ಇದ್ದಾನೆ, ನಮ್ಮದೇ ಆದ ಲಿಂಗ ದೇಹ ಅನಾದಿಕಾಲದಿಂದ ನಮ್ಮ ಮೇಲೆ ಕೊಟ್ಟಿನಂತೆ ಬಂದಿದೆ. ಹೇಗೆ ಜೀವನಕ್ಕೆ ಕುಶದಂತೆ ಲಿಂಗವು ಸಾವಕಾಶದಿ ಹೊಂದಿ ಇಪ್ಪುದು ಅಂತ ಹೇಳುತ್ತಾರೆ. ಈ ಅಕ್ಕಿ ಅಕ್ಕಿಯ ಮೇಲೆ ಹೊಟ್ಟು ಹೇಗೆ ತಾನಾಗಿರುತ್ತೋ, ಬಾಳೆಹಣ್ಣಿಗೆ ಸಿಪ್ಪೆ ತಾನಾಗಿ ಬಂದಿರುತ್ತೋ, ಜೀವನಿಗೆ ಲಿಂಗ ದೇಹ ಎಂಬ ಆವರಕ ಅಂದರೆ ವಿಶೇಷವಾದ ಸಿಪ್ಪೆ ಹಾಗೇ ಇದೆ. ಅದನ್ನು ತೆಗೆಯೋ ಪ್ರಯತ್ನವೇ ಭಗವಂತನದ್ದು. ಆ ಸಿಪ್ಪೆ ಹೇಗಿದೆ ಎಂದು ಹೇಳುತ್ತಾರೆ, ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ. ಈ ದ್ವಂದ್ವಗಳು ಅಂತ ಹೇಳುತ್ತಾ ಇದ್ದಾರೆ. ದ್ವಂದ್ವಗಳು ಅಂದರೆ ಯಾವುದು ಯಾವುದು ಅಂದರೆ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಇನ್ನ ನಾನಾ ರೀತಿಯಾಗಿರತಕ್ಕಂಥ ಶೀತ ಉಷ್ಣ ಮೊದಲಾದ ಎರಡೆರಡು ವಿರುದ್ಧ ವಿರುದ್ಧವಾದ ಧರ್ಮಗಳು ನಿಮಗೆ ಬರ್ತಾ ಇರುತ್ತೆ. ದ್ವಂದ್ವ ಮೋಹೇನ ಇಲ್ಲಿ ಹೇಳ್ತಾ ಇದ್ದಾರೆ. ಇಚ್ಛಾ ಸುಖ ಬೇಕು, ಆದ ಮೇಲೆ ದ್ವೇಷ ದುಃಖ ಬೇಡ. ಸುಖದ ಮೇಲೆ ಇಚ್ಛಾ ಬೇಕು ಅಂತ ಬಯಕೆ, ದುಃಖದ ಮೇಲೆ ದ್ವೇಷ, ಲಾಭದ ಮೇಲೆ ಇಚ್ಛಾ, ನಷ್ಟದ ಮೇಲೆ ದ್ವೇಷ. ಹಾಗೆ ಜಯ ಇಚ್ಛಾ, ಅಪಜಯದ ಮೇಲೆ ದ್ವೇಷ. ಇವೆಲ್ಲ ನಮಗೆ ಬೇಡ, ಇದು ಮಾತ್ರ ಬೇಕು ಅಂದ್ರು. ಇದು ಏನಾಗುತ್ತೆ, ದ್ವಂದ್ವ ಮೋಹೇನ ಅಂದ್ರು. ಈ ದ್ವಂದ್ವ ಮೋಹ ಬರುತ್ತಂತೆ. ಏನದು ದ್ವಂದ್ವ ಮೋಹೇನ ಅಂದ್ರೆ ಹೇಳ್ತಾ ಇದ್ದಾರೆ, ಜೀವೇಶ್ವರವು ತದ್ಧರ್ಮಭೂತಾನಿ ಸರ್ವಜ್ಞತ್ವ ಅಲ್ಪಜ್ಞತ್ವ ಸ್ವಾತಂತ್ರ್ಯ ಪಾರತಂತ್ರ್ಯ ಸರ್ವ ಶಕ್ತಿ ಅಲ್ಪಶಕ್ತಿ ಇತ್ಯಾದಿ ರೂಪಾಣಿ ದ್ವಂದ್ವಾನಿ ತದ್ವಿಷಯ ನಿತ್ಯಾಜ್ಞಾನೇನ. ರಾಘವೇಂದ್ರ ಸ್ವಾಮಿಗಳು ತುಂಬಾ ಸುಂದರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ದ್ವಂದ್ವ ಮೋಹಗಳು ಬರ್ತಾ ಇದೆ ಅಂತ. ಏನು ದ್ವಂದ್ವ ಮೋಹಗಳು ಅಂದರೆ ಎರಡು ರೀತಿಯಾದ್ದು. ಭಗವಂತ ಸರ್ವಜ್ಞ, ಜೀವ ಅಲ್ಪಜ್ಞ, ಬಹಳ ಚೂರು, ಏನೂ ಗೊತ್ತಿಲ್ಲ ಅವನಿಗೆ. ಭಗವಂತ ಸ್ವತಂತ್ರ, ಜೀವ ಪರತಂತ್ರ. ಇನ್ನ ಭಗವಂತ ಸರ್ವಶಕ್ತಿ, ಇವ ಬಹಳ ಅಲ್ಪಶಕ್ತಿ. ಈ ಎರಡೂ ರೀತಿಯಾದ ತತ್ವಗಳನ್ನು ಚೆನ್ನಾಗಿ ತಿಳಿಯಲಾರದೆ ತಪ್ಪಾಗಿ ತಿಳಿದದ್ದು. ಹೇಗೆ ದೇವರು ಹೇಗೋ ನಾನು ಹಾಗೆ, ನಾನೇ ದೇವರು ನಾನೇ ದೇವರು ಅಂತ ತಿಳಿಯುತ್ತಾ ಬಂದದ್ದು. ಈ ಮೋಹಕ್ಕೆ ಸರ್ಗ ಕಾಲಮಾರಭ್ಯೈವ ಸಮೋಹಂ ಅಂದರೆ ವಿಶೇಷವಾಗಿ ಸೃಷ್ಟಿಕಾಲದಿಂದಲೇನೆ ಶುರುವಾಯಿತಂತೆ ಇದು. ಏನದು ದೇವರನ್ನ ಮರೆತು ನಾನೇ ಸ್ವತಂತ್ರ ಸ್ವತಂತ್ರ ಅಂತ ಭ್ರಾಂತಿಯಲ್ಲಿ ಬದುಕುವುದು ಶುರುವಾಗಿದೆ. ಅದರಿಂದ ಏನಾಗುತ್ತೆ ಅಂದರೆ ಎಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಭಗವದ್ ವಿಷಯ ಜೀವ ಅಭೇದಾದಿ ಮಿಥ್ಯಾಜ್ಞಾನಂ ಯಾಂತಿ ಅಂದರೆ ದೇವರನ್ನ ಮರೆತು ನಾನೇ ಅಂದರೆ ನನ್ನ ಸುತ್ತ ಇರುವ ಎಲ್ಲವನ್ನ ನಾನೇ ಎಲ್ಲ ಮಾಡಬಲ್ಲೆ. ಈ ಶರೀರ ನನ್ನದೇ, ನನ್ನದು ಅಲ್ಲ ನಾನೇ. ಶರೀರವನ್ನು ನೋಡಿ ಯಾರು ನನ್ನದು ಅಂತ ಅಂದುಕೊಳ್ಳೋದು ಬಹಳ ಕಡಿಮೆ. ನಾನೇ 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 ಕನ್ನಡಿಯಲ್ಲಿ ನೋಡಿದಾಗ ಆ ಪ್ರತಿಬಿಂಬವನ್ನು ನೋಡಿ ನಾನೇ ನಾನೇ ಅಂದುಕೊಳ್ತಾ ಇರ್ತದೆ. ಅದರಿಂದ ಹೇಳುತ್ತಾ ಇದ್ದಾರೆ ಇವೆಲ್ಲ ಮೋಹಗಳು ಬರ್ತಾ ಇದ್ದಾರೆ. ಇನ್ನ ಎರಡೂ ರೀತಿಯಾಗಿರತಕ್ಕಂಥ ಮೋಹ ಬರ್ತಾ ಇದೆ. ಒಂದು ದೇವರಲ್ಲಿ ಏನೇನು ಗುಣಗಳಿವೆ ಅವೆಲ್ಲವೂ ನಮ್ಮಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಶುರು ಮಾಡೋ. ಇಷ್ಟು ಏನಾಗಿದೆ ಅಂದರೆ ಒಬ್ಬ ಪ್ಯಾರಾಲಿಸಿಸ್ ಪೇಷಂಟ್ ಮಲಗಿದ್ದಾನೆ, ಒಬ್ಬ ಚೆನ್ನಾಗಿದ್ದಾನೆ ತಿರುಗಾಡುವವ. ಈ ಪ್ಯಾರಾಲಿಸಿಸ್ ಪೇಷಂಟ್ಗೆ ಏನೂ ಮಾಡಲಿಕ್ಕೆ ಕೈಲಾಗಲ್ಲ, ಅವನಿಗೆಲ್ಲ ಕೈಲಾಗುತ್ತೆ. ಇವನಿಂದ ಎಲ್ಲ ಮಾಡಿಸಬೇಕು, ಅದು ಚೆನ್ನಾಗಿದ್ದವನಿಗೆ ಮನಸ್ಸಿಗೆ ಬಂತು. ಅವ ಏನು ಮಾಡಿದ ಅಂದರೆ ಕಣ್ಣಿಗೆ ಕಾಣುವಂತಲ್ಲದೆ ತಾನೇ ಇನ್ನೊಂದು ರೂಪದಿಂದ, ಅವನಿಗೆ ಯೋಗ ಶಕ್ತಿ ಚೆನ್ನಾಗಿ ಗೊತ್ತು, ಅದಕ್ಕೇನು ಮಾಡಿದ ಆ ಪ್ಯಾರಾಲಿಸಿಸ್ ಪೇಷಂಟ್ ಒಳಗೆ ತಾನೊಂದು ರೂಪದಿಂದ ಹೊಕ್ಕು ನಿಂತ. ಒಂದು ರೂಪದಿಂದ ಪಿಶಾಚಿ ಹೇಗೆ ತೋರುತ್ತೋ ಹಾಗೆ ತೋರಿ ನಿಂತ. ಅವನ ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು, ಮುಖದಲ್ಲಿ ಮುಖ ಇಟ್ಟ, ತಾನು ಕದಲುತ್ತಾ ಅವನನ್ನ ಕದಲಿಸಲಿಕ್ಕೆ ಶುರು ಮಾಡಿದ. ಅವನಿಗೆ ಏನೇನು ಬಯಕೆಗಳು ಬರ್ತಾ ಇದೆ ತಕ್ಕಂತೆ ತಾನೇ ಶರೀರ ಕದಲಿಸ್ತಾ ಇದ್ದಾರೆ. ಅವನಿಗೆ ಬರ್ತಾ ಇದೆ ನಾನು ಕೈಯಿಂದ ಆ ತಗೋಬೇಕು ಪದಾರ್ಥ ಅಂತ ಆ ಪ್ಯಾರಾಲಿಸಿಸ್ ಪೇಷಂಟ್ಗೆ ಬರ್ತಾ ಇದೆ. ಅದು ಬಂದ ಕೂಡಲೇ ಆಲೋಚನೆ ಬಂದ ಕೂಡಲೇ ಇವನಿಗೆ ಗೊತ್ತಾಗ್ತಾ ಇದೆ. ಇವ ಏನು ಮಾಡುತ್ತಾ ಇದ್ದಾನೆ? ತನ್ನ ಕೈಯಿಂದ ಅವನ ಕೈ ಕದಲಿಸಿ ಹಿಡಿಸ್ತಾ ಇದ್ದಾನೆ. ಅವನಿಗೆ ಅನಿಸ್ತಾ ಇದೆ ನನ್ನ ಕೈ ಕದಲುತ್ತಾ ಇದೆ ಅಂದ್ರೆ ನಾನೇ ಮಾಡುತ್ತಾ ಇದ್ದೇನೆ, ನಾನೇ ಮಾಡುತ್ತಾ ಇದ್ದೇನೆ ಅಂತ ಅನ್ನಿಸಲಿಕ್ಕೆ ಶುರುವಾಯಿತು. ಯಾಕೆ? ಒಳಗೆ ಇದ್ದು ಬೇರೆಯವ ಮಾಡಿಸ್ತಾ ಇದ್ರು ಅವ ಕಾಣತಾ ಇಲ್ಲ. ಇವನಿಗೆ ಚಟುವಟಿಕೆ ನಡೆಯುತ್ತಾ ಇದೆ. ನಡೆಯುತ್ತಾ ಇದ್ರೆ ಏನಂದುಕೊಂಡ? ನಾನೇ ಮಾಡುತ್ತಾ ಇದ್ದೇನೆ. ಇದೇ ಆಗಿದ್ದು ಜೀವ ಏನು ಮಾಡಲಾರದೆ ಇರುವಾಗ ದೇವ ಒಳಗೆ ತಾನಿದ್ದು ಮಾಡಿಸ್ತಾ ಇದ್ದರೆ ದೇವ ಕಾಣಿಸ್ತಾ ಇಲ್ಲ. ಆದ್ದರಿಂದ ಏನಾಯಿತು ಜೀವನಿಗೆ? ನಾನೇ ಮಾಡುತ್ತಾ ಇದ್ದೇನೆ, ನಾನೇ ಮಾಡುತ್ತಾ ಇದ್ದೇನೆ ಅಂತ ಹೇಗೆ ಪ್ಯಾರಾಲಿಸಿಸ್ ಪೇಷಂಟ್ಗೆ ಬಂತೋ ಆ ಭರ ಜೀವನಿಗೂ ಬರ್ತಾ ಇದೆ. ಇದು ಮೋಹ. ನನಗೆ ಕೈಲಾಗಲ್ಲ, ಅವನೇ ಮಾಡಿಸಬೇಕು, ಅವನಿಲ್ಲದಿದ್ದರೆ ನನಗೆ ಏನೂ ಮಾಡಲಿಕ್ಕೆ ಆಗಲ್ಲ ಎಂಬ ಜ್ಞಾನ ಇವನಿಗಿಲ್ಲ. ಎರಡನೇದು ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಎಂಬುದಕ್ಕೆ ಇನ್ನೊಂದರ್ಥ ಏನು ಅಂದರೆ ದ್ವಂದ್ವಗಳು, ಸುಖ ದುಃಖ, ಜಯ ಅಪಜಯ, ಲಾಭ ಲಾಭ, ಮಾನ ಅಪಮಾನ, ಎಲ್ಲದರಲ್ಲೂ ಒಂದು ಬೇಕು ಒಂದು ಬೇಡ ಅಂತ ಬರುತ್ತಾ ಇದೆ. ಮೋಹದಿಂದ ಬರುತ್ತಾ ಇದೆ. ಇದು ನಮಗೆ ಅರ್ಥ ಆಗಬೇಕಾದ್ರೆ ನಮಗೆ ಒಂದು ಐದಾರು ಜನ ಗೊತ್ತು, ಎಲ್ಲರೂ ಪರಿಚಯ ಇದೆ. ಆದರೆ ಅವರೇನು ಮಾಡುತ್ತಾ ಇದ್ದಾರೆ? ಒಬ್ಬರು ನಮಗೆ ಬಹಳ ಹಿತದಂತೆ ಚೆನ್ನಾಗಿದ್ದು ಮಾತಾಡ್ತಾ ಇದ್ದಾರೆ, ಎಲ್ಲ ಮಾಡುತ್ತಾ ಇದ್ದಾರೆ. ಇನ್ನೊಬ್ಬರು ತುಂಬಾ ಹಿಂಸೆ ಕೊಟ್ಟಂತೆ ಮಾಡುತ್ತಾ ಇದ್ದಾರೆ. ನಾವೇನು ಮಾಡ್ತೀವಿ ಅವಾಗ? ಇವರು ಬೇಕು ಅವರು ಬೇಡ ಅಂತ ಸಹಜವಾಗಿ ನಿರ್ಣಯ ಮಾಡಿಕೊಳ್ತೀವಿ. ಆವಾಗ ಇನ್ನೊಬ್ಬ ವ್ಯಕ್ತಿ ಬಂದ, ತೋರಿದ, ನೋಡು ಇವರು ನಿನಗೆ ಬೇಕಾದವರು, ಹೌದು ಚೆನ್ನಾಗಿದ್ದಾರೆ ನನ್ನ ಜೊತೆಗೆ, ಇವರು ನಿನಗೆ ಬೇಡದವರು. ಆವಾಗ ಆ ವ್ಯಕ್ತಿ ಹೇಳಿದ, ನೋಡಯ್ಯ ನೀನು ಬಂದದ್ದು ಯಾಕೆ ನೋಡಿಕೊಂಡ್ಯ ಅಂದ್ರೆ, ಆ ವ್ಯಕ್ತಿ ಯಾವುದೋ ಕೆಲಸ ಮಾಡಲಿಕ್ಕೆ ಬಂದ, ಏನೋ ಕೆಲಸ ಮಾಡಲಿಕ್ಕೆ ಬಂದ. ಆ ಕೆಲಸ ಆದರೆ ಅವರಿಬ್ಬರಿಗೂ ಆಗಲ್ಲ. ಅವರೇನ್ ಮಾಡುತ್ತಾ ಇದ್ದಾರೆ? ಅಭಿಮಾನ ತೋರಿಸಿ ಒಬ್ಬರು ಆ ಕೆಲಸ ಆಗದಂತೆ ಇವನನ್ನ ದೈವತ್ತ ಮಾಡುತ್ತಾ ಇದ್ದಾರೆ. ಅರ್ಥ ಆಯ್ತಾ? ನೀವು ಸರಿಯಾಗಿ ಹೇಳಬೇಕಾದ್ರೆ ಮಾರ್ಕೆಟ್ಗೆ ಹೋಗಿದ್ದೀರಾ, KR ಮಾರ್ಕೆಟ್ಗೆ ಹೋಗಿದ್ದೀರಾ. ಅವತ್ತು ಹಬ್ಬ, ಎಲ್ಲ ಖಾಲಿಯಾಗಿದೆ. ನಿಮಗೆ ಬೇಕಾದ ಐಟಮ್ ಯಾವುದು ಬೇಕಾಗಿದೆ ಒಂದು ಕಡೆ ಹೋಗಿದ್ದೀರಾ, ಅಲ್ಲಿ ಮಾತ್ರ ಇದೆ, ಅಲ್ಲಿ ಮಾತ್ರ ಇದೆ, ನಿಮಗೆ ಗೊತ್ತು ಹೋಗಿದ್ದೀರಾ. ಇನ್ನಿಬ್ಬರು ಬಂದ್ರು ನಿಮಗೆ ಗೊತ್ತಿದ್ದವರೇ, ಅವ್ರಿಗೆ ಗೊತ್ತು ಅಲ್ಲಿ ಮಾತ್ರ ಇದೆ ಅಂತ. ಇವಾಗ ಅವರ ದೃಷ್ಟಿ ಏನು? ಅದು ನೀವು ತಗೊಂಡ್ರೆ ಅವ್ರಿಗಿರಲ್ಲ, ಅದಕ್ಕೇನು ಮಾಡಿದ್ರು? ನಿಮ್ಮನ್ನ ಡೈವರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ನೀವು ಅಲ್ಲಿಗೆ ಹೋಗ್ಲಿಕ್ಕೆ ಶುರು ಮಾಡಿದ ಕೂಡಲೇ ಒಬ್ಬರು ಬಂದು ಶೇಖರಣೆ ಕೊಟ್ಟು ಅರ್ಪಿಕೊಂಡು ಏನು ಚೆನ್ನಾಗಿದ್ದೀರಾ ಹಾಗೆ ಹೀಗೆ ಅಂತ ಎಲ್ಲೋ ದೈವರ್ತ ಮಾಡುತ್ತಾ ಇದ್ದಾರೆ. ಇನ್ನೊಬ್ಬರು ಆ ನೀವು ಹಾಗೆ ಹೋಗ್ಲಿಕ್ಕೆ ಶುರು ಮಾಡಿದ ಕೂಡಲೇ ಬೈದು ಹೊಡೆದು ಏ ಹೂಯ ಅಂತಾರೆ. ನಿಮಗೆ ಪದಾರ್ಥವೇ ನೆನಪಿಲ್ಲ, ಇವರ ಅಭಿಮಾನ ಇವರ ದ್ವೇಷ ಈ ಎರಡರಲ್ಲೇ ಸಬ್ಜೆಕ್ಟೇ ತಲೆಯಲ್ಲಿ ಹೋಗಿಬಿಟ್ಟಿದೆ. ಆ ಪದಾರ್ಥ ಉಂಟಾ ಇಲ್ಲ ನೆನಪೇ ಇಲ್ಲ. ಅವಾಗ ಇನ್ನೊಬ್ಬರು ಬಂದ್ರು, ನಿಮ್ಮ ಪೂಜೆ ತಟ್ಟಿದ್ರು, ನಿಮ್ ತಲೆ ಕೆಟ್ಟೋಗ್ತಾ ಇದೆ, ಇವರು ತೋರ ಅಭಿಮಾನದಿಂದ ಅಲ್ಲಿಗೆ ಹೋಗ್ಬೇಕನ್ನಿಸ್ತಾ ಇದೆ, ಇವರು ದ್ವೇಷ ಮಾಡುತ್ತಾರೆ ಬೇಡ ಅಂತಾರೆ, ಒಂದೇ ಒದ್ದಾಡ್ತಾ ಇದ್ದೀರಾ. ಪೂಜೆ ತಟ್ಟಿ ಹೇಳಿದ, ನೀ ಬಂದದ್ದ್ಯಾಕೆ? ನಾನು ಆ ಪದಾರ್ಥ ತಗೊಳ್ಳಿಕ್ಕೆ ಬಂದೆ. ಮತ್ತೇನು ಮಾಡ್ತಾ ಇದೀಯಾ? ಇಲ್ಲ, ಇವರು ಅಭಿಮಾನ ತೋರ್ತಾರೆ, ಅವರು ದ್ವೇಷ ತೋರ್ತಾ ಇದ್ದಾರೆ. ಯಾಕೆ ತೋರ್ತಾ ಇದ್ದಾರೆ ಗೊತ್ತಾ? ಆ ನೀನು ಪದಾರ್ಥ ತಗೊಳ್ಳೋದು ಮರೆಸಬೇಕು. ಹೌದಾ? ಮತ್ತೇನ್ ಮಾಡ್ತೀಯ ಅಂದ್ರೆ, ಹಾಗಾಗಿ ಬಿಟ್ಟು ಬಿಡುತ್ತೇನೆ. ಹಾಗೆ ಬಿಡ್ಬೇಡ, ನೋಡು ಅವ್ರ ಅಭಿಮಾನ ತೋರ್ತಾರಲ್ಲ, ನೀನು ಅಭಿಮಾನ ತೋರಿದಂತೆ ಮಾಡುತ್ತಾ ಇರು. ಅವರು ದ್ವೇಷ ತೋರ್ತಾರಲ್ಲ, ಹಿಡಿಸಿಕೊಳ್ಳದಂತೆ ಮಾಡುತ್ತಾ ಇರು. ಆದರೆ ಅವರಿಬ್ಬರ ಗುರಿ ಆ ಪದಾರ್ಥವನ್ನು ತಗೊಳ್ಳದೆ ಮಾಡುವುದೇ ಎಂಬುದು ತಲೆಯಲ್ಲಿ ಮರೆಯಬೇಡ. ಆದ್ದರಿಂದ ಅವರಿಬ್ಬರು ಸರಿ ಮಾತಾಡುತ್ತಾನೆ, ನೀನು ಮುಂದಕ್ಕೆ ಹೋಗಿ ಪದಾರ್ಥ ತಗೊಂಡ್ಬಿಡು. ಈ ಬಂಧವ ನಿಜವಾದ ಸ್ನೇಹಿತ. ಇಷ್ಟೇ ಜೀವನ ಬದುಕು. ಜೀವ ಬಂದದ್ದೇ ದೇವರನ್ನ ಸದಾ ನೆನೆಯಬೇಕು ಎಂಬ ವಸ್ತುವನ್ನ ಪಡೆಯಲಿಕ್ಕೆ. ಈ ಜೀವನ ಸುತ್ತು ಇಬ್ಬರು ಎರಡು ಬರ್ತಾ ಇದೆ, ಈ ಇಬ್ಬರಿಬ್ಬರು ಇಬ್ಬರಿಬ್ಬರು ಬರ್ತಾ ಇದ್ದಾರೆ. ಒಬ್ಬರು ಸುಖ ಅಂತ ಹೆಸರಿಟ್ಟು, ಇನ್ನೊಬ್ಬರು ದುಃಖ, ಇನ್ನೊಬ್ಬರು ಜಯ, ಇನ್ನೊಬ್ಬರು ಅಪಜಯ, ಇನ್ನೊಬ್ಬರು ಲಾಭ, ಇನ್ನೊಬ್ಬರು ನಷ್ಟ. ಈ ತರ ಎರಡು 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 ಬರ್ತಾ ಇದೆ. ಈ ಎರಡರ ಉದ್ದೇಶ ಏನು ಅಂದ್ರೆ, ಇಷ್ಟೇ ಸುಖ ಬಂದಾಗ ದೇವರನ್ನ ಮರೆಯೋದು, ದುಃಖ ಬಂದಾಗ ದೇವರನ್ನು ಮರೆಯೋದು. ಒಟ್ಟಾರೆ ಸುಖ ದುಃಖಗಳು, ಲಾಭಾಲಾಭಗಳು, ಅದ ಮೇಲೆ ಜಯಾಪಜಯಗಳು, ಮಾನಾಪಮಾನಗಳು, ಇವೆಲ್ಲದರ ಪರಿಣಾಮ ಎಲ್ಲಿ ಬೀರತಾ ಇದೆ ಅಂದ್ರೆ, ನಮಗೆ ದೇವರ ನೆನಪು ಇಲ್ಲದೆ ಮಾಡತಾ ಇವೆ. ಮೇನ್ ಪರ್ಪಸ್ ಬಂದದ್ದೇ ದೇವರನ್ನ ನೆನೆಯೋದು, ಆ ಅದೇ ಇಲ್ಲದೆ ಮಾಡಿ ಬಿಡುತ್ತಾ ಇವೆ. ಆದರೆ ನೋಡಿ, ಈ ಎರಡೂ ಕೂಡ ದೇವರನ್ನ ನೆನೆಯದೇ ಇರಲಿಕ್ಕೆ ಎರಡೂ ಹೆಣಕ್ತಾ ಇವೆ. ಮೇಲ್ನೋಟಕ್ಕೆ ಹೇಗಿವೆ, ಒಳನೋಟಕ್ಕೆ ನಮಗೆ ಬೇಕಾದ್ದು ಬಾರದಂತೆ ಮಾಡುವುದು. ಎರಡೂ ಶತ್ರುಗಳೇ, ಎರಡೂ ಶತ್ರುಗಳೇ. ಆದರೆ ಮೇಲ್ನೋಟಕ್ಕೆ ಹೇಗಿದೆ, ಒಂದು ಬೇಕಾದವನಂತೆ ಬರ್ತಾ ಇದೆ, ಇನ್ನೊಂದು ಬೇಡದವನಂತೆ ಬರ್ತಾ ಇದೆ. ಸುಖ ಒಳ್ಳೆ ಸಿಹಿ ಮುಖವಾಡ ಹಾಕೊಂಡು ಬರ್ತಾ ಇದೆ, ದುಃಖ ಸ್ವಲ್ಪ ಬೇರೆ ಮುಖವಾಡ ಹಾಕೊಂಡು ಬರ್ತಾ ಇದೆ. ನಾವಂದುಕೊಂಡವು ಇದು ನನಗೆ ಬಹಳ ಬೇಕಾದದ್ದು, ಇದು ಬೇಡದ್ದು ಅಂತ ರಾಯರು ಹೇಳ್ತಾ ಇದ್ದಾರೆ. ಎರಡೂ ಬೇಡದ್ದೇನಯ್ಯ, ಎರಡೂ ಕೂಡ ನಿನ್ನ ಕೈಯಲ್ಲಿರುವ ದೇವರ ಸ್ಮರಣೆಯನ್ನು ತಪ್ಪಿಸಲಿಕ್ಕೆ ಬಂದದ್ದು. ಆದ್ದರಿಂದ ಎರಡಕ್ಕೂ ನೀನು ಸಿಗದೆ ದೇವರ ಸ್ಮರಣೆ ಮಾಡಿಕೊಂಡು ಹೋಗು. ಹಾಗಾದರೆ ಏನಾಗುತ್ತೆ ನಮ್ಮ ಜೀವನದಲ್ಲಿ? ಕೃಷ್ಣ ಕೊಡುವ ಉಪದೇಶ ಬಂದದ್ದೇ ಶ್ರೀಹರಿಯ ಜ್ಞಾನ ಆನಂದ ಮೊದಲಾದ ಗುಣಗಳನ್ನ ಚಿಂತನೆ ಮಾಡಿ 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 ನಮ್ಮಲ್ಲಿರುವ ಅಜ್ಞಾನ ಮೊದಲಾದ ದುಃಖಗಳನ್ನ ದೋಷಗಳನ್ನ ಕಳ್ಕೋಬೇಕು. ದೇವರ ಸ್ಮರಣೆ ಮಾಡ್ತಾ ಇದ್ರೆ ಇವೆಲ್ಲ ಹೋಗುತ್ತೆ. ಹಾಗೆ ದೇವರ ಸ್ಮರಣೆ ಸದಾ ಮಾಡ್ತಾ ಇದ್ರೆ ಒಳ್ಳೆ ಒಳ್ಳೆ ಗುಣಗಳು ಬಂದು ಆನಂದ ಮೂಡುತ್ತೆ. ಇದು ನಮ್ಮ ಜೀವನದ ಗುರಿ. ಆ ತರ ದೇವರು ಇಡೀ ಜೀವನ ತನ್ನನ್ನೇ ನೆನೆದು ನೆನೆದು ಆ ನೆನಪಿನ ಮೂಲಕ ದೇವರಿಗೇನು ಬೇಕಾಗಿಲ್ಲ, ನಮ್ಮ ನೆನಪಿನಿಂದ ಆತನಿಗೇನು ಆಗ್ಬೇಕಾಗಿಲ್ಲ. ದೇವರೇ ಎಲ್ಲ ಪೂರ್ಣನಾಗಿದ್ದಾನೆ, ಅವನಿಗೇನು ಬೇಕಾಗಿಲ್ಲ. ಅವನನ್ನ ನೆನೆದು ನಾವು ಪಡ್ಕೊಂಡು ಹೋಗ್ಬೇಕು ಅಂತ ತಂದ. ಅಂಥ ಕಾಲಕ್ಕೆ ಅವನನ್ನ ನೆನೆಯದೆ ಬೇರೆ ಎಲ್ಲ ಕೆಲಸ ಮಾಡಿ ಹೋದರೆ ಬಂದ ಕೆಲಸ ಬಿಟ್ಟು ಏನೋ ಮಾಡಿ ಹೋದಂತಾಗುತ್ತೆ. ಅದಕ್ಕೆ ಹೇಳುತ್ತಾರೆ, ಸುಖ ದುಃಖಗಳನ್ನ ಎರಡನ್ನ ಸಮಾನವಾಗಿ ನೋಡು ಅನ್ನುವ ಕೃಷ್ಣನ ಮಾತಿಗೆ ಅರ್ಥ ಏನು ಅಂದರೆ, ನಾವಂತೇವೆ ಸುಖ ಚೆನ್ನಾಗಿದೆ, ದುಃಖ ಚೆನ್ನಾಗಿಲ್ಲ, ಎರಡನ್ನೂ ಒಂದೇ ಹೇಗೆ ನೋಡ್ಲಿ ಅಂದರೆ. ಅವಾಗ ಹೇಳುತ್ತಾರೆ ರಾಯರು, ಈ ಸುಖ ಈ ದುಃಖ ಎರಡೂ ಕೂಡ ದೇವರ ನೆನಪೇ ಇಲ್ಲದೆ ಮಾಡುವ ಎರಡು ಶತ್ರುಗಳಯ್ಯ. ಒಂದು ಸಿಹಿ ರೂಪದ ವಿಷ, ಇನ್ನೊಂದು ಕಹಿಯಾದ ವಿಷ, ಎರಡೂ ಒಂದೇ. ಆದ್ದರಿಂದ ಎರಡನ್ನೂ ಸಹಿಸಿಕೊಂಡು ದೇವರ ನೆನಪು ಬಿಡದಂತೆ ಮಾಡಿಕೊ. ಇದು ಒಳ್ಳೆ ನಮಗೆ ಸಂದೇಶ. ನಿತ್ಯವೂ ಬೆಳಿಗ್ಗೆದ್ದುಕೊಳ್ಳಿ, ಯಾವುದೋ ಒಂದು ಟೆನ್ಷನ್ ಬಂದೇ ಇರುತ್ತೆ. ನಾವೇನ್ ಮಾಡ್ತಾ ಇರ್ತೇವೆ ರಿಯಲಿ, ನಮ್ಮ ಪ್ರಾಕ್ಟಿಕಲ್ ನಮ್ಮ ಜೀವನದಲ್ಲಿ ಆಗ್ತಾ ಇರೋದು, ಏನೊಂದು ಟೆನ್ಷನ್ ಬರುತ್ತೆ, ಏನೊಂದು ದುಃಖ ಬರುತ್ತೆ, ಏನೊಂದು ಸುಖವೂ ಬಂದು ಕೂತಿರುತ್ತೆ. ಪ್ರಮೋಷನು ಆಗೋ ಇದೋ ದುಡ್ಡು ಬರೋದು ಇನ್ನೊಂದು ಬಂದಿರುತ್ತೆ. ಒಟ್ಟಾರೆ ನಾವೇನ್ ಮಾಡ್ತೀವಿ, ದೇವರ ಚಿಂತನೆ ಮಾಡಲಿಕ್ಕೆ ಬೆಳಿಗ್ಗೆದ್ದು ಶುರು ಮಾಡಿರ್ತೇವೆ. ಅಷ್ಟರೊಳಕ್ಕೆ ಫೋನ್ ಏನೋ ಬರುತ್ತೆ, ನೀವು ಅರ್ಜೆಂಟ್ ಆಗಿ ಬರ್ಬೇಕಂತೆ, ಹಾಗೆ ಹೀಗೆ ಟೆನ್ಷನ್ ಶುರು ಆಗುತ್ತೆ. ಅಂದ ಕೂಡಲೇ ದೇವರನ್ನ ಪಕ್ಕ ಹಾಕ್ತೀವಿ, ಇವತ್ತಿಗೆ ನೀನಿಷ್ಟೇ ನಾನಿಷ್ಟೇ ಅಂತ ಹೊರಟು ಹೋಗ್ತೀವಿ. ಇಡೀ ಆ 24 ಗಂಟೆಯಲ್ಲಿ 10 ಗಂಟೆ ನಿದ್ರೆಗೆ ಹೋದರೆ ಇನ್ನು 14 ಗಂಟೆಯಲ್ಲಿ ಈ ಟೆನ್ಷನು, ಅಥವಾ ಅಷ್ಟರೊಳಗೆ ಯಾರೋ ಫೋನ್ ಮಾಡಿದ್ರು ನಿಮಗೆ ಫ್ಲಾಟ್ ಸಿಕ್ಕಿದೆ, ನೀವು ಕೋರ್ಟ್ ಅಲ್ಲಿ ಗೆದ್ದಿದ್ದೀರಾ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಅಲ್ಲೂ ಹೋದ್ರು, ಅಲ್ಲೂ ಸಂತೋಷ, ಇಲ್ಲೂ ದುಃಖ. ಒಟ್ಟಾರೆ ಏನಾಯಿತು, ದೇವರ ಸ್ಮರಣೆ ಗುಣ ಹೋಗೇ ಬಿಡ್ತು. ಇದು ನೋಡಿಕೊಂಡಾಗ ಇಡೀ ನಮ್ಮ ಜೀವನದ 60 ವರ್ಷವೋ 70 ವರ್ಷವೋ ಆಗಿರುತ್ತೆ. ಇಡೀ ಜೀವನ ನೋಡಿಕೊಂಡಾಗ ದೇವರ ನೆನಪು ಎಷ್ಟೊತ್ತು ಮಾಡಿದೆ ಅಂತ ನೋಡಿದರೆ ನನ್ನದೇ ಆಗಿರತಕ್ಕಂಥ ಸುಖ ದುಃಖಗಳು, ನಾನಾ ಟೆನ್ಷನ್ಸ್, ಸಂತೋಷ ಇದರಲ್ಲೇ ಮೈ ಮರೆತು ದೇವರನ್ನ ಮರೆತು ಬಿಟ್ಟೆ ಎಂಬ ಸತ್ಯ ಚೆನ್ನಾಗಿ ತಲೆಗೆ ಬರುತ್ತೆ. ಅದು ದುಡ್ಡು ಸಂಪಾದನೆ ಆಗಿರಬಹುದು, ಇನ್ನೊಬ್ಬರ ಅಭಿಮಾನ ಸಂಪಾದನೆ ಆಗಿರಬಹುದು, ಯಾವ್ದಾವುದಕ್ಕೂ ಮನಸ್ಸನ್ನ ಇಟ್ಟು ದೇವರ ಕಡೆ ಮನಸ್ಸಿಡದೇ ಹೋಗಿಬಿಡುತ್ತಾ ಇದ್ದೇವೆ. ದೇವರ ಕಡೆ ಮನಸ್ಸಿಡುವುದೇ ಮುಖ್ಯ ಎಂಬ ಎಚ್ಚರವೂ ಕಳ್ಕೊಂಡಿದ್ದೇವೆ. ಆದ್ದರಿಂದ ಕೃಷ್ಣ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದಾನೆ. ಹೇಗೆ ನೀವು ಎಲ್ಲಿಗೋ ಹೋದಾಗ ಇಬ್ಬರು ನಿಮ್ಮನ್ನ ಮರೆಸಲಿಕ್ಕೆ ನೋಡಿದರೆ ಇನ್ನೊಬ್ಬ ಬಂದು ನಿಮ್ಮ ಸ್ಥಿತಿಯನ್ನ ಹೇಳಿಕೊಟ್ನ, ಹಾಗೆ ಕೃಷ್ಣ ಬರ್ತಾ ಇದ್ದಾನೆ. ಭಗವಂತ ನೋಡು, ನೀನು ಬಂದದ್ದೇ ನನ್ನ ನೆನೆಯಲಿಕ್ಕೆ, ನಿನಗೆರಡೂ ಈ ಸುಖ ದುಃಖಗಳಿವೆ, ನನ್ನನ್ನು ಮರೆಸ್ತಾ ಇವೆ, ನೀನು ಈ ಎರಡನ್ನ ಮರೆತು. ಅದು ನನ್ನನ್ನ ಮರೆಸಲಿಕ್ಕೆ ಎರಡು ಬಂದರೆ ನಿನಗೊಂದು ಟ್ಯಾಬ್ಲೆಟ್ ಕೊಡ್ತೇನೆ. ಆ ಟ್ಯಾಬ್ಲೆಟ್ ಹಾಕೊಂಡ್ರೆ ಅವರಿಬ್ಬರು ಬಂದು ನಿನ್ನ ಮರೆಸಲಿಕ್ಕೆ ನೋಡಿದರೆ ಅವರಿಬ್ಬರನ್ನೂ ಮರೆತು ನನ್ನನ್ನೇ ನೆನೆಯುತ್ತಾ ನೀನಿರಬಹುದು. ಕೊನೆಗೆ ಅವರಿಗೆ ಎಷ್ಟು ಬರುತ್ತೆ ಅಂದ್ರೆ, ಇವನನ್ನ ಏನು ಮಾಡಿದರೂ ದೇವರ ನೆನಪಿನಿಂದ ಹೊರತೆಗೆಯಲಿಕ್ಕಾಗಲ್ಲ ಅಂತ ಸುಸ್ತಾಗಿ ಕೂಡಬೇಕು. ಎಷ್ಟು ಸುಖ ಬಂದ್ರೂ ನಮಗೆ ದೇವರ ನೆನಪು ಅಚ್ಚಳಿಯದೇ ಉಳಿಯಬೇಕು, ಎಷ್ಟು ದುಃಖ ಬಂದ್ರೂ ನಮಗೆ ದೇವರ ನೆನಪು ಅಚ್ಚಳಿಯದೇ ಉಳಿಯಬೇಕು. ಹಾಗಾಯ್ತಾ, ಯಾವ ಸುಖ ಬಂದ್ರೂ ದುಃಖ ಬಂದ್ರೂ ನಮಗೇನು ಅಡ್ಡಿ ಇಲ್ಲ, ಏನು ಬಂದ್ರೂ ಅಡ್ಡಿ ಇಲ್ಲ. ಯಾಕೆ ಬಂದ ಕೆಲಸ ನಡೆದು ಹೋಗ್ತಾ ಇದೆ, ಅದು ಮುಖ್ಯವಾದ್ದು. ಯಾವಾಗಿದ್ರು ಬರುತ್ತೆ ಅಂದರೆ ನಮ್ಮ ಸ್ವಭಾವವೇ ಮರೆತು ಹೋಗುವುದು. ಸ್ವಭಾವ ಮನುಷ್ಯನ ಮರ್ತ್ಯರು ಅಂತಾರೆ. ಮರ್ತ್ಯ ಅಂದ್ರೆ ವಿಸ್ಮರಣಶೀಲರು, ಮರೆಯೋದೇ ನಮ್ಮ ಸಹಜ ಧರ್ಮ. ಅಂಥ ಕಾಲಕ್ಕೆ ದೇವರನ್ನೇ ನೆನೆಯಲಿಕ್ಕೆ ಬಂದದ್ದು, ಈ ಎರಡೂ ದೇವರನ್ನ ಮರೆಸುತ್ತೆ ಎಂಬ ವಿಷಯವೇ ಮರೆತು ಹೋಗುತ್ತೆ. ಪುರಾಣ ಕಾಲಕ್ಕೆ ನೆನಪಾಗುತ್ತೆ, ಆಚಾರ್ಯ ಹೇಳ್ತಾರೆ ಹಾ ದೇವರನ್ನ ನೆನೆಯಬೇಕು, ನಿಕ್ಕೆಲ್ಲ ಮರೀಬೇಕು ಅಂತ. ಹೌದಾ, ಈ ಸಬ್ಜೆಕ್ಟ್ ಬರ್ಕೊಂಡಿರ್ತೀವಲ್ಲ, ಕೆಲವರು ಇರ್ತಾರೆ ಅವ್ರಿಗೇನೋ ಹೇಳ್ತಾರೆ, ಹೋದ್ರೆ ಒಂದು ತರ್ತಾರೆ ಒಂದು ತರಲ್ಲ, ಅದು ತರೋದೇ ಇಲ್ಲ, ಹೇಳ್ತಾ ಹೇಳ್ತಾರೆ. ಯಾಕೆ ಅಲ್ಲಿ ಹೋದ ಮೇಲೆ ತರಬೇಕೆಂಬುದೇ ಮರೆತು ಹೋಗಿರುತ್ತ. ಅದಕ್ಕೆ ಮನೆಯವರು ಏನ್ ಮಾಡ್ತಾರೆ, ಹಾಗಲ್ಲ ಅಂತ ಪಟ್ಟಿ ಬರೆದು ಪೇಪರ್ ಕೈಯಲ್ಲಿ ಕೊಟ್ಟು ಇದು ನೋಡಿಕೊಳ್ಳಿ, ಸರಿ ಸರಿ ನಾನಿದನ್ನ ನೋಡಿಕೋಬೇಕು ಅಂತ ಇಟ್ಟುಕೊಂಡು ಹೋಗ್ತಾರೆ. ಅದನ್ನ ನೋಡಿದರೆ ಎಲ್ಲ ನೆನಪಾಗುತ್ತೆ, ಆ ನೋಡಬೇಕೆಂಬುದೇ ಮರೆತು ಹೋಗಿರುತ್ತಾರೆ. ಪೇಪರ್ ಅಲ್ಲೇ ಇರುತ್ತೆ, ಏನೋ ಕೆಲಸ ಮಾಡಿ ಬರ್ತಾರೆ, ಬಂದುಕೊಳ್ಳಿ ಏನ್ರಿ ಪೇಪರ್ ಕೊಟ್ಟು ಕಳಿಸಿದನಲ್ಲ, ಅಯ್ಯೋ ಪೇಪರ್ ನೋಡಬೇಕೆಂಬುದೇ ಮರೆತು ಹೋಗಿದೆ, ಅದು ನೆನಪಿದ್ರೆ ಪೇಪರ್ ನೋಡಿದ್ರೆ ಎಲ್ಲ ನೆನಪಾಗ್ತಿತ್ತು ಅಂತ ಹೌದ್ತಾರೆ. ಹಾಗೆ ನಮಗೆ ಕೃಷ್ಣ ಏನು ಇಷ್ಟು ಕಷ್ಟಪಟ್ಟು ಪೇಪರ್ ಅಲ್ಲಿ ಬರ್ಕೊಡ್ತಾ ಇದ್ದಾನೆ ಗ್ರಂಥದಲ್ಲಿ, ಅಯ್ಯ ನೀವು ನನ್ನ ನೆನಪಿಗಾಗಿ ಬಂದವರೇ, ಮಿಕ್ಕ ಎರಡನ್ನ ಮರೆಯಿರಿ ಅಂತ ಕೊಟ್ರೆ ಇದನ್ನ ನೋಡದೇ ಮರೆತು ಹೋಗ್ಬಿಡ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ ಹಾಗೇ ಹೋಗ್ತಾ ಇದ್ದೀವಿ, ಇದೇ ಆಗ್ತಾ ಇದೆ. ಹಾಗಾದರೆ ಇನ್ನೊಬ್ಬ ವ್ಯಕ್ತಿ ಬರಬೇಕು, ಯಾರು ನಮ್ಮ ಜೊತೆಗೇನೇ ಇದ್ದು ಬಡದು ಬಡದು ಮಾಡು 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 ಅಂತ ಹೇಳೋರು ಬರಬೇಕು. ಹಾಗಾದರೆ ನಮಗೆ ಮಾರ್ಕೆಟ್ಗೆ ಹೋದ್ರು ಎಲ್ಲಿಗೆ ಹೋದ್ರು ಕೂಡ ತರಬೇಕಾದ ಪದಾರ್ಥದ ಜೊತೆಗೆ ಪದಾರ್ಥದ ಲಿಸ್ಟನ್ನು ನೋಡಬೇಕೆಂಬುದು ನೆನಪು ಮಾಡೋರು ಬೇಕು. ಅದಕ್ಕೆ ಏನು ಮಾಡಬೇಕು ಅಂದ್ರೆ, ಅಂತಹ ವ್ಯಕ್ತಿ ನಮ್ಮ ಜೊತೆಗಿದ್ರೆ ನಾವೆಲ್ಲಿ ಹೋದರೂ ಕೂಡ ಭುಜ ತಟ್ಟಿ ಹೇಳ್ತಾರೆ, ನೋಡು 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 ಅಂದ್ರೆ ಅವಾಗ ನಾವು ನೋಡ್ತಾ ಇರ್ತೀವಿ. ಅಂಥ ವ್ಯಕ್ತಿಯನ್ನೇ ಗುರು ಅಂತ ಕರೀತಾರೆ. ಗುರುಗಳು ಅಂದ್ರೆ ಯಾರು ಅಂದ್ರೆ, ಯಾವ ಜೀವಿ ಸಂಸಾರದಲ್ಲಿ ಬಿದ್ದು ದೇವರನ್ನೇ ಮರೆಯುವ ಪ್ರಯತ್ನ ಮಾಡುತ್ತಾ ಇದ್ದರೆ ಅಂಥವರಿಗೆ ಈ ಹೊರಗಿನದ್ದನ್ನ ತೆಗೆದು ದೇವರ ಕಡೆ ನೆನಪನ್ನ ಬಡಿದು ಬಡಿದು ಎಚ್ಚರ ಕೊಟ್ಟು ಮಾಡು ಮಾಡು ಅಂತ ಹಿಂದೆ ಬಿದ್ದು ಮಾಡಿಸ್ತಾರೋ ಅಂಥ ವ್ಯಕ್ತಿಯನ್ನ ಗುರುಗಳು ಅಂತ ಕರೀತಾರೆ. ಆ ಗುರು ಯಾರೋ ಅಲ್ಲ, ಭಗವಂತನ ಆಶ್ರಯ ಪಡೆದಂಥ ಭಕ್ತರು. ಅದನ್ನ ಹೇಳ್ತಾ ಇದ್ದಾರೆ, ಎಲ್ಲಾ ಜೀವರಾಶಿಗಳಿಗೂ ಕೂಡ ಸೃಷ್ಟಿ ಪ್ರಾರಂಭದಿಂದಲೇನೆ ಮೋಹಕ್ಕೊಳಗಾಗಿದೆಯ. ಆದ್ದರಿಂದ ಈ ಮೋಹದಿಂದ, ನಾನಾ ರೀತಿಯಾದ ಮೋಹದಿಂದ ಅವರು ಹೊರಗೆ ಬರಬೇಕು. ಅವಾಗ ಮತ್ತೆ ಪ್ರಶ್ನೆ ಬಂತು, ಸರಿ ಚೆನ್ನಾಗಿದೆ, ದೇವರನ್ನೇ ನೆನೆಯಲಿಕ್ಕೆ ಬಂದದ್ದು, ಆದರೆ ಪುಣ್ಯ ಪಾಪಗಳಿಂದ ಬಂದ ಸುಖ ದುಃಖಗಳು ನಮ್ಮನ್ನ ಕಾಟ ಕಾಡುತ್ತಾ ಇದ್ರೆ ನಮ್ಮ ಮನಸ್ಸು ದೇವರನ್ನ ಬಿಟ್ಟು ಸುಖದ ಕಡೆ ದುಃಖದ ಕಡೆ ಹೋಗಿಬಿಡುತ್ತಾ ಇದೆ. ಈಗೇನಾಗಬೇಕಾಗಿ ಸುಖದ ಕಡೆ ಹೋಗದೆ ದುಃಖದ ಕಡೆ ಹೋಗದೆ ದೇವರ ಕಡೆ ನಮ್ಮ ಮನಸ್ಸು ಹೋಗಬೇಕು ಅಂತ ವಿಷಯ ಬಂತು. ಅಲ್ಲಿ ಹೇಳುತ್ತಾರೆ ಈ ಮನಸ್ಸು ದೇವರ ಕಡೆ ಹೋಗದೆ ಸುಖದ ಕಡೆಯೋ ದುಃಖದ ಕಡೆಯೋ ಜಯ ಅಪಜಯಗಳ ಕಡೆಯೋ ಹೋಗ್ತಾ ಇದೆಯಲ್ಲ, ಈ ಮನಸ್ಸು ತಾನಾಗಿ ದೇವರನ್ನ ನೆನೆಯಲಿಕ್ಕಾಗಲಿ ತಾನಾಗಿ ದೇವರನ್ನ ಮರೆಯಲಿಕ್ಕಾಗಲಿ ಈ ಮನಸ್ಸಿಗೆ ಸ್ವಾತಂತ್ರ್ಯವಿದೆಯೇ ಅಂತ ಆಳವಾದ ಪ್ರಶ್ನೆ ಹಾಕ್ತಾರೆ. ಅವಾಗ ಬರುತ್ತೆ ಉತ್ತರ, ಈ ಮನಸ್ಸು ಜಡ, ತಾನಾಗಿ ದೇವರನ್ನ ನೆನೆಯಲಿಕ್ಕೂ ಆಗಲ್ಲ, ತಾನಾಗಿ ದೇವರನ್ನ ಮರೆಯಲಿಕ್ಕೂ ಆಗಲ್ಲ. ಮತ್ತೆ ಹೇಗೆ ನಡೆಯುತ್ತಾ ಇದೆ ಇದು ಅಂದರೆ, ಭಗವಂತನೇ ಜೀವರಲ್ಲಿ ಕೂತು ಅವರ ಹಿಂದಿನ ಪಾಪ ಕರ್ಮಾನುಸಾರವಾಗಿಯೇ ತನ್ನ ನೆನಪೇ ಮುಖ್ಯ ಎಂಬುದು ತಿಳಿಸಿಕೊಡುತ್ತಾನೆ. ಆದರೆ ಸುಖ ದುಃಖಗಳನ್ನು ಕೊಡುತ್ತಾನೆ, ಸುಖದ ಕಡೆ ಕರಕೊಂಡು ಹೋಗ್ತಾನೆ, ದುಃಖದ ಕಡೆ ಕರಕೊಂಡು ಹೋಗ್ತಾನೆ, ತನ್ನ ಕಡೆಗೆ ತಾನೇ ಕರಕೊಂಡು ಹೋಗ್ತಾ ಇಲ್ಲ ಇವನ ಮನಸ್ಸನ್ನ. ಇದು ಒಳಗೆ ನಡೆಯುತ್ತಾ ಇರೋ ವಿಚಾರ, ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಅವಾಗ ದೇವರನ್ನೇ ಕೇಳುತ್ತಾ ಇದ್ದಾರೆ, ಅಯ್ಯ ನೀನೇ ನನ್ನ ಮನಸ್ಸನ್ನ ಎರಡು ಕಡೆ ಸೆಳೆಕೊಂಡು ಹೋಗಿ ನಿನ್ನ ಕಡೆ ಕರಕೊಂಡು ಹೋಗ್ತಾ ಇಲ್ಲ ಯಾಕೆ ಅಂದ್ರೆ ಹೇಳುತ್ತಾರೆ, ನಿಮ್ಮದೇ ಪಾಪ ಕೂತಿದೆ. ಹೇಗೆ ಸುಖ ದುಃಖಗಳು ಬರಲಿಕ್ಕೆ ಪುಣ್ಯ ಪಾಪಗಳೆರಡು ಬೇಕೋ, ಆ ಎರಡೂ ಸುಖ ದುಃಖಗಳನ್ನ ದೂರದಲ್ಲೇ ಇಟ್ಟು ಅಂದ್ರೆ ಅದು ಬಂದರೂ ಕೂಡ ದೇವರನ್ನೇ ನೆನೆಯಬೇಕೆಂಬ ನೆನಪು ನಮಗೆ ಉಳಿಯಬೇಕಾ? ಆ ಪುಣ್ಯ ಬೇಕು, ದೇವರನ್ನೇ ನೆನೆಯಬೇಕು ಎಂಬ ನೆನಪು ಮರೆಯಬೇಕಾ? ಪಾಪ ಬೇಕು, ನಮಗೆ ಪಾಪ ತುಂಬಾ ಕೂತಿದೆ, ಪುಣ್ಯ ಕಡಿಮೆ ಇದೆ. ಅದಕ್ಕೆ ಹೇಳುತ್ತಾನೆ ಕೃಷ್ಣ, ಯಾರಿಗೆ ಪಾಪ ತುಂಬಿರುತ್ತೆ ಅಂಥವರಿಗೆ ಸಹಜವಾಗಿ ಮನಸ್ಸನ್ನ ನಾನು ಬೇರೆ ಕಡೆ ಕರಕೊಂಡು ಹೋಗ್ತೇನೆ, ನನ್ನ ಕಡೆ ಕರಕೊಂಡು ಬರಲ್ಲ. ಯಾರ ಪಾಪ ಹೋಗಿಬಿಟ್ಟಿದೆ, ಸವಿಸಿಬಿಟ್ಟಿದ್ದೇನೆ, ನಾನಾ ಜನ್ಮಗಳಲ್ಲಿ ಅವರಿಗೆ ದುಃಖ ನಾನಾ ಅನುಭವ ಕೊಟ್ಟು ತೆಗೆದು ಬಿಟ್ಟಿದ್ದೇನೆ, ಅಂಥವರಿಗೆ ವಿಶೇಷವಾಗಿ ನಾನು ದೇವರ ನನ್ನ ಚಿಂತನೆ ಕೊಡುತ್ತೇನೆ. ಅದೇ ಹೇಳ್ತಾ ಇದ್ದಾನೆ, ಯೇಷಾಂತು ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತಾಃ ಭಜಂತೆ ಮಾಂ ದೃಢವ್ರತಾಃ. ಈ ಮೋಹವನ್ನು ಕೊಟ್ಟವನು ನಾನೇ, ಅವರ ಪಾಪವನ್ನೇ ಬುಡವಾಗಿಟ್ಟುಕೊಂಡು ನಂತರ ಎಲ್ಲಾ ಜೀವರಾಶಿಗಳನ್ನ ಆ ಮೋಹ ಕೊಟ್ಟು ಈ ಸುಖದಲ್ಲಿ ದುಃಖದಲ್ಲಿ ಒದ್ದಾಡಿಸ್ತಾ ಇದ್ದೇನಲ್ಲ, ಆ ಸುಖದ ಕಡೆ ದುಃಖದ ಕಡೆ ಹೋಗಿ 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 ಅಲ್ಲಿ ನಾನಾ ಪೆಟ್ಟನ್ನು ತಿಂದು ಅನುಭವದಿಂದ ಆ ಪೆಟ್ಟು ಪಟ್ಟು 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 ಪಾಪವನ್ನೆಲ್ಲ ಸವಿಸಿ ಸವಿಸಿ ದುಃಖದಿಂದ ಪಾಪವನ್ನು ಸವಿಸಿಕೊಂಡಿರ್ತಾರಲ್ಲ ಅವರ ಪಾಪ ಕಡಿಮೆ ಆಗಿರುತ್ತೆ, ಪುಣ್ಯ ಯಾರಿಗೆ ಜಾಸ್ತಿ ಆಗಿರುತ್ತೆ ಅಂಥವರಿಗೆ ಆ ಪುಣ್ಯದಿಂದಾಗಿ ನಾನೇನು ಮಾಡುತ್ತೇನೆ, ಅವರ ಮನಸ್ಸನ್ನ ಸುಖ ದುಃಖಗಳ ಕಡೆ ಹೋಗಿಸದೆ ನನ್ನ ಕಡೆ ಬರುವಂತೆ ಮಾಡುತ್ತೇನೆ. ಇದು ಒಳಗಿನ ರಹಸ್ಯ. ಚೆನ್ನಾಗಿ ಹೇಳುತ್ತಾನೆ, ಯೇಷಾಂತು ಯಾರಿಗೆ ಅಂತಗತಂ ಪಾಪಂ, ಯಾರ ಪಾಪವು ಕೊನೆಗೊಂಡಿದೆಯೋ ಸವದು ಸವದು, ಜನಾನ ಪುಣ್ಯಕರ್ಮಣ ಈ ಪಾಪವನ್ನು ಸವಿಸೋ ಕಾರ್ಯಕ್ರಮದಲ್ಲಿ ಪುಣ್ಯವೂ ಮಾಡುತ್ತಾ ಬರ್ತಾರೋ ಆ ಪುಣ್ಯ ಪ್ರಭಾವದಿಂದ ಏನಾಗುತ್ತೆ, ತೇ ದ್ವಂದ್ವ ಮೋಹ ನಿರ್ಮುಕ್ತಾಹ, ಈ ಎರಡರ ಮೋಹದಿಂದ ಏನು ಸುಖ ದುಃಖ ಜಯ ಅಪಜಯ ಇದರ ಮೇಲೆ ಮೋಹ ಹೋಗಿ, ಭಜಂತೆ ಮಾಂ ದೃಢವ್ರತಾಹ, ಏನೇ ತೊಂದರೆಗಳು ಬಂದರೂ ಕೂಡ ನನ್ನನ್ನೇ ಚಿಂತನೆ ಮಾಡುತ್ತಾ ಚೆನ್ನಾಗಿ ಇರ್ತಾರೆ. ಇಷ್ಟು ನಮ್ಮ ಜೀವನದಲ್ಲಿ ಉದ್ಧಾರಕ್ಕೆ ಬೇಕಾದಂಥ ರಹಸ್ಯವನ್ನ ಕೃಷ್ಣ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾನೆ. ಇದು ಇಡೀ ಗೀತೆಯ ಸಾರಾಂಶದಲ್ಲಿ ಪ್ರಧಾನವಾದ ಕೀಲಿ ಕೈ ಅಂತಾರಲ್ಲ ಅಂಥದ್ದನ್ನ ತಿಳಿಸಿಕೊಡ್ತಾ ಇದ್ದಾನೆ. ಮಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿ ಭಾಗವತಾಶ್ರಮದಲ್ಲಿ 6:30 ಕಾರ್ಯಕ್ರಮ ಇರೋದರಿಂದ ಅದಕ್ಕಾಗಿ ಇಲ್ಲಿ ಚೂರು ಮುಂದಕ್ಕೆ ಇಟ್ಟುಕೊಂಡಿದ್ದಾರೆ. ಅಲ್ಲಿಗೆ ಹೋಗಬೇಕಾದ್ರು ತುಂಬಾ ಜನ ಇದ್ದಾರೆ ಅಂತ ಅಲ್ಲಿ ಅವರು ಹೇಳಿದರು. ಅದರಿಂದ 5:30 to 6:30 ದಿನಗಳು ಒಂದು ವಾರದ ಪರ್ಯಂತ ಇರುತ್ತೆ ಶ್ರೀಕೃಷ್ಣಾರ್ಪಣೆ.